ಮಾನಸಾಂತರ.
Repentance means an about turn in our life.
ಮಾನಸಾಂತರ ಎಂದರೆ ಅದರ ಅರ್ಥ ನಮ್ಮ ಜೀವಿತದಲ್ಲಿ ತಿರುಗಿಕೊಳ್ಳುವುದಾಗಿದೆ.
That's what helps us to turn towards God.
ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಂತೆ ಅದು ನಮಗೆ ಸಹಾಯಿಸುತ್ತದೆ.
God has to see that a man chooses him before he can forgive his sin.
ದೇವರು ಮನುಷ್ಯನ ಪಾಪಗಳನ್ನು ಕ್ಷಮಿಸುವುದಕ್ಕಿಂತ ಮೊದಲು ಮನುಷ್ಯನು ತನ್ನನ್ನು ಆರಿಸಿಕೊಳ್ಳುತ್ತಾನ ಎಂಬುದಾಗಿ ದೇವರು ನೋಡುತ್ತಾರೆ.
God doesn't force anyone to accept what he doesn't want.
ಮನುಷ್ಯನಿಗೆ ಬೇಡವಾದಂತದ್ದನ್ನ ಸ್ವೀಕರಿಸಿಕೊಳ್ಳುವಂತೆ ದೇವರು ಯಾರಿಗೂ ಒತ್ತಾಯ ಮಾಡೋದಿಲ್ಲ.
God's given you a free will.
ದೇವರು ನಿಮಗೆ ಸ್ವತಂತ್ರ ಚಿತ್ತವನ್ನ ಕೊಟ್ಟಿದ್ದಾನೆ.
If you don't want what he offers, he won't thrust it down your throat.
ಆತನು ನಿಮಗೆ ಕೊಡುವಂತದ್ದನ್ನ ಸ್ವೀಕರಿಸಿಕೊಳ್ಳುವಂತೆ ಒತ್ತಾಯ ಮಾಡೋದಿಲ್ಲ ಮತ್ತು ಗಂಟಲಿಗೆ ಹಾಕಿ ತಳ್ಳೋದಿಲ್ಲ.
The Bible says that Jesus stands at the door of your heart and knocks.
ಸತ್ಯವೇದ ಹೇಳುತ್ತದೆ ಯೇಸು ಸ್ವಾಮಿಯು ನಿಮ್ಮ ಹೃದಯವೆಂಬ ಬಾಗಿಲಿನ ಬಳಿಯಲ್ಲಿ ನಿಂತುಕೊಂಡು ತಟ್ತಾ ಇದ್ದಾರೆ ಎಂಬುದಾಗಿ.
He waits for you to open the door because he's a gentleman.
ನೀವು ಬಾಗಿಲನ್ನು ತೆರೆಯುವಂತೆ ಯೇಸು ಸ್ವಾಮಿ ಕಾಯ್ತಾ ಇದ್ದಾರೆ ಯಾಕೆಂದ್ರೆ ಅವರು ಸಭ್ಯರಾಗಿರೋದ್ರಿಂದ.
He will never force you to do anything that you don't want.
ನಿಮಗೆ ಬೇಡದೇ ಇರುವಂತದ್ದನ್ನ ಮಾಡುವಂತೆ ಯೇಸು ಒತ್ತಾಯ ಮಾಡೋದಿಲ್ಲ.
He wants you to respond to his invitation.
ನೀವು ಆತನ ಆಮಂತ್ರಣಕ್ಕೆ ಪ್ರತಿಕ್ರಿಯಿಸಬೇಕು ಎಂಬುದಾಗಿ ಯೇಸು ಕಾಯ್ತಾ ಇದ್ದಾರೆ.
To be united with Christ is something like getting married.
ಕ್ರಿಸ್ತನೊಟ್ಟಿಗೆ ಒಗ್ಗೂಡುವಂತದ್ದು ಅಂದ್ರೆ ಒಂದು ರೀತಿ ಮದುವೆ ಆದಾಗೆ.
Here's a man who says, yes, I'm willing to marry you to the girl.
ಇಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿಗೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ ಹಾಗೆ.
But the marriage is not complete until the girl also says, I'm also willing.
ಒಂದು ಹುಡುಗಿ ಒಪ್ಪಿಗೆಯನ್ನು ಸೂಚಿಸುವವರೆಗೂ ಮದುವೆ ಎಂಬುವಂತದ್ದು ಏರ್ಪಡೋದಿಲ್ಲ.
And when both express their willingness, then only does the marriage take place.
ಇಬ್ಬರು ತಮ್ಮ ಒಲವನ್ನು ವ್ಯಕ್ತಪಡಿಸಿದಾಗ ಮಾತ್ರ ಮದುವೆ ಎಂಬುವಂತದ್ದು ಏರ್ಪಡುತ್ತೆ.
Now a man may have said, I want to marry you. And he may have to wait 5 years before the girl says yes.
ಒಂದು ಹುಡುಗ ಒಂದು ಹುಡುಗಿಗೆ ನಾನು ನಿನ್ನ ಮದುವೆ ಆಗ್ತೀನಿ ಎಂಬುದಾಗಿ ಹೇಳಿದ್ರು ಸಹ ಆತನು 5 ವರ್ಷಗಳ ಕಾಲ ಕಾಯಬೇಕಾಗತ್ತೆ ಹುಡುಗಿ ಒಪ್ಪಿಗೆ ಸೂಚಿಸುವವರೆಗೂ.
That's how it is with God.
ದೇವರೊಟ್ಟಿಗೂ ಸಹ ಇದೇ ರೀತಿಯಾಗಿದೆ.
He says to you, I want to be united with you.
ಯೇಸು ಸ್ವಾಮಿ ಹೇಳುತ್ತಾರೆ ನಾನು ನಿಮ್ಮೊಟ್ಟಿಗೆ ಒಗ್ಗೂಡಬೇಕು ಎಂಬುದಾಗಿ.
I want to forgive your sin.
ನಾನು ನಿಮ್ಮ ಪಾಪಗಳನ್ನು ಕ್ಷಮಿಸಬೇಕು ಎಂಬುದಾಗಿ ಹೇಳುತ್ತಾರೆ.
I want to come and live in your heart.
ನಾನು ನಿಮ್ಮ ಹೃದಯದಲ್ಲಿ ಬಂದು ನೆಲೆಸಬೇಕು ಎಂಬುದಾಗಿ ಹೇಳುತ್ತಾರೆ.
I want to change your life. I want to bless you. I want to deliver you from your bad habits.
ನಾನು ನಿಮ್ಮ ಜೀವಿತವನ್ನು ಬದಲಾಯಿಸಬೇಕು ನಿಮ್ಮನ್ನು ಆಶೀರ್ವದಿಸಬೇಕು ನಿಮ್ಮ ಕೆಟ್ಟ ಹವ್ಯಾಸಗಳಿಂದ ನಿಮ್ಮನ್ನು ಬಿಡಿಸಿ ಕಾಪಾಡಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ.
But he won't do it until you say yes.
ನೀವು ಒಪ್ಪಿಗೆಯನ್ನು ಸೂಚಿಸುವವರೆಗೂ ಯೇಸು ಸ್ವಾಮಿ ಅದನ್ನು ಮಾಡೋದಿಲ್ಲ.
He's not going to force himself into a marriage with you if you're not interested.
ಯೇಸು ಸ್ವಾಮಿ ಒತ್ತಾಯ ಮಾಡೋದಿಲ್ಲ ನಿಮ್ಮೊಟ್ಟಿಗೆ ಮದುವೆ ಆಗಲಿಕ್ಕೆ ನಿಮಗೆ ಆಸಕ್ತಿ ಇಲ್ಲ ಅಂದ್ರೆ.
And that's why so many people in the world live without God.
ಅದಕ್ಕಾಗಿ ಈ ಲೋಕದಲ್ಲಿರುವಂತಹ ಅನೇಕ ಜನರು ದೇವರಿಲ್ಲದೆ ಜೀವಿಸ್ತಾ ಇದ್ದಾರೆ.
Now you see a lot of people in the world living with religion.
ನೀವು ನೋಡೋದಾದ್ರೆ ಈ ಲೋಕದಲ್ಲಿ ಅನೇಕರು ಧಾರ್ಮಿಕತೆಯಲ್ಲಿ ಬದುಕ್ತಾ ಇದ್ದಾರೆ.
Now to live with religion is not the same as living with God.
ಧಾರ್ಮಿಕತೆಯಲ್ಲಿ ಜೀವಿಸುವಂತದ್ದು ದೇವರೊಟ್ಟಿಗೆ ಜೀವಿಸಿದಾಗಲ್ಲ.
Tremendous difference.
ಇದು ತುಂಬಾ ವ್ಯತ್ಯಾಸವಾಗಿದೆ.
There are so many religions, including the Christian religion.
ಅನೇಕ ಧರ್ಮಗಳಿವೆ ಅದರಲ್ಲಿ ಕ್ರೈಸ್ತ ಧರ್ಮವೂ ಸಹ ಒಂದು.
And people usually have a religion because they were born into it.
ಜನರು ಒಂದು ಧರ್ಮವನ್ನು ಹೊಂದಿರುತ್ತಾರೆ ಕಾರಣ ಅವರು ಅದರೊಳಗೆ ಹುಟ್ಟಿರುವುದರಿಂದ.
They were born into a particular family and so they go to their particular place of worship.
ಒಂದು ಧರ್ಮದ ಕುಟುಂಬದಲ್ಲಿ ಹುಟ್ಟಿರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತ ಆಚರಣೆ ಮತ್ತು ಆರಾಧನೆಗೆ ಹೋಗ್ತಾ ಇರ್ತಾರೆ.
But there's a lot of difference between that and being united to the person of God.
ಕ್ರಿಸ್ತನೊಟ್ಟಿಗೆ ಒಗ್ಗೂಡುವಂತದ್ದು ಅನ್ನುವಂತ ವಿಷಯಕ್ಕೆ ಇದು ತುಂಬಾ ವ್ಯತ್ಯಾಸವಾಗಿದೆ.
Jesus Christ did not come to start a new religion.
ಯೇಸು ಸ್ವಾಮಿಯು ಒಂದು ಹೊಸ ಧರ್ಮವನ್ನು ಪ್ರಾರಂಭಿಸಲು ಬರಲಿಲ್ಲ.
No, that's a misunderstanding.
ಇಲ್ಲ, ಅದು ತಪ್ಪಾಗಿ ಅರ್ಥೈಸಲ್ಪಟ್ಟಿದೆ.
Jesus Christ did not come to teach us to go through many rituals and to go to church every Sunday.
ಕ್ರಿಸ್ತನು ನಮಗೆ ಈ ರೀತಿಯಾಗಿ ಬೋಧಿಸಲಿಲ್ಲ ಆಚರಣೆಗಳನ್ನು ಆರಾಧಿಸುವಂತೆ ಪ್ರತಿ ಭಾನುವಾರ ಸಭೆಗೆ ಹೋಗುವಂತೆ.
No, he primarily came to bring us into a relationship with God as our father.
ಇಲ್ಲ, ಅವರು ಆ ರೀತಿಯಾಗಿ ಬೋಧಿಸಲಿಲ್ಲ. ಕ್ರಿಸ್ತನು ಪ್ರಾಥಮಿಕವಾಗಿ ಬಂದಿದ್ದೇಕೆಂದ್ರೆ ನಮ್ಮನ್ನು ತಂದೆಯೊಟ್ಟಿಗಿನ ವೈಯಕ್ತಿಕ ಸಂಬಂಧಕ್ಕೆ ಕರೆತರಬೇಕು ಎಂಬ ಉದ್ದೇಶದಿಂದ.
Into a personal relationship with him, into a marriage. Like I said,
ನಮ್ಮನ್ನು ದೇವರೊಟ್ಟಿಗಿನ ವೈಯಕ್ತಿಕ ಸಂಬಂಧದೊಟ್ಟಿಗೆ ಕರೆತರಬೇಕು ಎಂಬ ಉದ್ದೇಶದಿಂದ ಯೇಸು ಸ್ವಾಮಿ ಬಂದರು. ನಾನು ಹೇಳಿದ ಹಾಗೆ ಮದುವೆ ರೀತಿಯಲ್ಲಿ.
He has already said yes when he died on the cross for you and rose up from the dead.
ನಿಮಗಾಗಿ ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಾಗ ಮತ್ತು ಮರಣದಿಂದ ಎದ್ದು ಬಂದಾಗಲೇ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ.
Now he is waiting for you to respond to him. Just like the girl has to say yes as well.
ನೀವು ಆತನಿಗೆ ಪ್ರತಿಕ್ರಿಯಿಸಬೇಕು ಎಂಬುದಾಗಿ ಈಗ ಕಾಯ್ತಾ ಇದ್ದಾರೆ. ಹೇಗೆ ಒಂದು ಹುಡುಗಿ ಒಪ್ಪಿಗೆಯನ್ನು ಸೂಚಿಸ್ತಾಳಲ್ಲ ಹಾಗೆ.
And the moment you say yes, the marriage is over.
ನೀವು ಒಪ್ಪಿಗೆಯನ್ನು ಸೂಚಿಸಿದ ಮರುಕ್ಷಣವೇ ಮದುವೆ ಎಂಬುವಂತದ್ದು ಏರ್ಪಡುತ್ತೆ.
You are united to him forever.
ನೀವು ಆತನೊಟ್ಟಿಗೆ ಶಾಶ್ವತವಾಗಿ ಒಗ್ಗೂಡುತ್ತೀರ.
But in order to do that, you have to do what the Bible calls repent.
ನೀವು ಅದನ್ನು ಮಾಡಬೇಕಂದ್ರೆ ಸತ್ಯವೇದ ಹೇಳೋ ಪ್ರಕಾರ ಮಾನಸಾಂತರ ಪಡಬೇಕು.
And repent is a very simple word. It just means to turn about.
ಮಾನಸಾಂತರ ಎಂಬುವಂತದ್ದು ಸರಳ ಪದವಾಗಿದೆ. ಅದರ ಅರ್ಥ ತಿರುಗಿಕೊಳ್ಳುವುದು.
Now, if you've seen a military parade, you've seen perhaps the leader of the parade saying about turn.
ಸೇನೆಯನ್ನು ನೀವು ನೋಡೋದಾದ್ರೆ ಸೇನೆಯಲ್ಲಿರುವಂತಹ ಒಬ್ಬ ನಾಯಕನು ತನ್ನ ಸೈನಿಕರಿಗೆ ಹೇಳುತ್ತಾನೆ ತಿರುಗಿಕೊಳ್ಳಿರಿ ಎಂಬುದಾಗಿ.
And when that command is given, all the soldiers turn 180 degrees and turn facing the opposite direction of what they were facing before.
ಆಜ್ಞೆ ಕೊಡಲ್ಪಟ್ಟ ಮರುಕ್ಷಣವೇ ಎಲ್ಲಾ ಸೈನಿಕರು ತಾವು ಹಿಮ್ಮುಖವಾಗಿ ನಿಂತಿದ್ದಕ್ಕೆ ಮುಖವನ್ನ ಮಾಡಿ 180 degrees ತಿರುಗಿಕೊಳ್ಳುತ್ತಾರೆ.
That is an about turn, and that's basically what repentance really means.
ಅದು ತಿರುಗಿಕೊಳ್ಳುವುದಾಗಿದೆ. ಪ್ರಾಥಮಿಕವಾಗಿ ಮಾನಸಾಂತರದ ಅರ್ಥ ಇದೇ ಆಗಿದೆ.
We are born with our backs to God.
ನಾವು ದೇವರಿಗೆ ಹಿಮ್ಮುಖವನ್ನ ಮಾಡಿ ಹುಟ್ಟಿದವರಾಗಿದ್ದೇವೆ.
We're not really interested in God. The Bible says there's no one in the world who seeks after God.
ನಾವ್ಯಾರು ದೇವರಲ್ಲಿ ಆಸಕ್ತಿಯನ್ನು ಹೊಂದಿದವರಾಗಿರಲಿಲ್ಲ. ಸತ್ಯವೇದ ಹೇಳುತ್ತೆ ಯಾರು ಕೂಡ ದೇವರಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ ಎಂಬುದಾಗಿ.
A lot of people are religious.
ಅನೇಕರು ಧಾರ್ಮಿಕರಾಗಿದ್ದಾರೆ.
But to seek after God is something quite different from being religious.
ಧಾರ್ಮಿಕತೆಯುಳ್ಳವರಾಗಿರುವುದಕ್ಕಿಂತ ದೇವರನ್ನು ಹುಡುಕುವಂತದ್ದು ತುಂಬಾ ವ್ಯತ್ಯಾಸವಾಗಿದೆ.
We are born seeking our own profit and gain.
ನಾವೆಲ್ಲರೂ ನಮ್ಮ ಸ್ವಂತ ಲಾಭವನ್ನ ಸ್ವಾರ್ಥವನ್ನ ಹುಡುಕುವಂತ ಸ್ವಭಾವವನ್ನ ಇಟ್ಟುಕೊಂಡು ಹುಟ್ಟಿದವರಾಗಿದ್ದೇವೆ.
Even people who are religious are seeking their own profit and gain.
ಯಾರು ಧಾರ್ಮಿಕರಾಗಿದ್ದಾರಲ್ಲ ಅವರು ತಮ್ಮ ಸ್ವಂತ ಲಾಭವನ್ನ ಸ್ವಾರ್ಥವನ್ನ ಮಾತ್ರ ಹುಡುಕ್ತಾರೆ.
Think of all the people who go to various places of pilgrimage.
ನೀವು ಜನರನ್ನ ನೋಡೋದಾದ್ರೆ ಅವರು ಏನಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ ದೇವಾಲಯಗಳಿಗೆ?
What are they going there for?
ಏನಕ್ಕಾಗಿ ಅವರು ಪ್ರಯಾಣ ಬೆಳೆಸ್ತಾರೆ?
They are going there to get some benefit for themselves.
ತಮಗಾಗಿ ಸ್ವಂತ ಲಾಭವನ್ನು ಗಳಿಸಿಕೊಳ್ಳುವ ಉದ್ದೇಶದಿಂದ ಅವರು ತೆರಳುತ್ತಾರೆ ದೇವಾಲಯಗಳಿಗೆ.
And there we see it's really selfishness.
ಅಲ್ಲಿ ನಾವು ನೋಡ್ತೇವೆ ಅದು ಒಂದು ಸ್ವಾರ್ಥತೆಯಿಂದ ಕೂಡಿದ್ದಾಗಿದೆ ಎಂಬುದಾಗಿ.
They are no different from the non-religious businessman who is also seeking his own interest when he seeks to make money in the marketplace.
ಧಾರ್ಮಿಕನಲ್ಲದಂತ ಒಬ್ಬ ವ್ಯವಹಾರಸ್ಥನು ಮಾರುಕಟ್ಟೆಯಲ್ಲಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಸ್ವಂತ ಲಾಭಕ್ಕಾಗಿ ಹಣವನ್ನು ಗಳಿಸ್ತಾನೆ. ಇವರಿಗೂ ಮತ್ತೆ ಈತನಿಗೂ ವ್ಯತ್ಯಾಸ ಇರೋದಿಲ್ಲ.
To turn to God means to turn away from seeking just my own way in life.
ತಿರುಗಿಕೊಳ್ಳುವುದು ಅಂದರೆ ನನ್ನ ಜೀವಿತದಲ್ಲಿ ಸ್ವಂತ ಮಾರ್ಗವನ್ನ ಹುಡುಕುವಂತದ್ದರಿಂದ ತಿರುಗಿಕೊಳ್ಳುವುದು ಎಂದರ್ಥ.
To turn around, to say, Lord, I want to turn around from everything that dishonors you and displeases you.
ತಿರುಗಿಕೊಳ್ಳುವುದು ಎಂದ್ರೆ ನಾವು ದೇವರಿಗೆ ಹೇಳಬೇಕು, ಕರ್ತರೆ ನಿನಗೆ ಅಗೌರವ ತೋರಿಸುವಂತದ್ದರಿಂದ ನಿನಗೆ ಮೆಚ್ಚುಗೆಯಾಗದೆ ಇರುವಂತದ್ದರಿಂದ ನಾನು ತಿರುಗಿಕೊಳ್ಳುತ್ತೇನೆ ಎಂಬುದಾಗಿ.
And I want to turn around and face you now.
ನಾನು ತಿರುಗಿಕೊಂಡು ನಿನಗೆ ಮುಖವನ್ನ ಮಾಡ್ತೀನಿ ಸ್ವಾಮಿ ಎಂಬುದಾಗಿ ಹೇಳಬೇಕು.
Till now my back was to you and my face was towards the world, towards sinful pleasure, to having my own way, pleasing myself.
ಇಲ್ಲಿಯವರೆಗೂ ನಾನು ನಿನಗೆ ಹಿಮ್ಮುಖವನ್ನ ಮಾಡಿ ಲೋಕದ ಕಡೆಗೆ, ಪಾಪದ ಇಚ್ಛೆಗಳ ಕಡೆಗೆ, ನನ್ನ ಸ್ವಂತ ಮಾರ್ಗವನ್ನು ಹುಡುಕುವಂತದ್ದರ ಕಡೆಗೆ, ನನ್ನನ್ನು ನಾನು ಮೆಚ್ಚಿಸಿಕೊಳ್ಳುವಂತದ್ದರ ಕಡೆಗೆ ಮುಖವನ್ನ ಮಾಡಿದ್ದೆ.
Now I want to turn around and put my back to all those things and face you.
ನಾನೀಗ ನಿನ್ನ ಕಡೆ ತಿರುಗಿಕೊಂಡು ಅವುಗಳಿಗೆ ಹಿಮ್ಮುಖವನ್ನು ಮಾಡ್ತೀನಿ ಎಂಬುದಾಗಿ ಹೇಳಬೇಕು.
And seek to please you.
ನಿನ್ನನ್ನು ನಾನು ಮೆಚ್ಚಿಸಲಿಕ್ಕೆ ನೋಡ್ತೇನೆ ಎಂಬುದಾಗಿ ಹೇಳಬೇಕು.
The Bible calls repentance in 1 Thessalonians chapter 1 and verse 9 a turning to God from idols.
ಸತ್ಯವೇದ ಹೇಳೋ ಪ್ರಕಾರ ಮಾನಸಾಂತರ ಎಂದರೆ 1 Thessalonica 1:9 ಹೇಳುತ್ತೆ ವಿಗ್ರಹಗಳಿಂದ ತಿರುಗಿಕೊಳ್ಳಬೇಕು ಎಂಬುದಾಗಿ.
If we worship anything other than the true God,
ನಾವು ನಿಜವಾದ ದೇವರಿಗಿಂತ ಮಿಕ್ಕ ಎಲ್ಲವುಗಳನ್ನು ಆರಾಧಿಸುತ್ತೇವೆ.
Could be money,
ಅದು ಹಣವಾಗಿರಬಹುದು.
It could be myself,
ನನ್ನ ಸ್ವಾರ್ಥವಾಗಿರಬಹುದು.
It could be a sinful habit that becomes like an idol in our life.
ಪಾಪ ಉಳ್ಳಂತಹ ಹವ್ಯಾಸಗಳಾಗಿರಬಹುದು, ಅವು ನನ್ನ ಜೀವಿತದಲ್ಲಿ ವಿಗ್ರಹಗಳಾಗಿರ್ತವೆ.
And that turns me away from God. That becomes my God.
ಅವು ನನ್ನನ್ನು ದೇವರ ಕಡೆಯಿಂದ ತಿರುಗಿಸ್ಬಿಟ್ಟಿರ್ತವೆ, ಅವೇ ನನ್ನ ದೇವರಾಗ್ಬಿಟ್ಟಿರ್ತವೆ.
That thing which is uppermost in my mind.
ಆ ಸಂಗತಿಯು ನನ್ನ ಮನಸ್ಸಿನಲ್ಲಿ ಬಹುಮುಖ್ಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ.
And repentance is to turn away from all those things.
ಮಾನಸಾಂತರ ಎಂದ್ರೆ ಆ ಎಲ್ಲಾ ಸಂಗತಿಗಳಿಂದ ತಿರುಗಿಕೊಳ್ಳುವುದಾಗಿದೆ.
And to turn to the one true God.
ಮತ್ತು ನಿಜವಾದ ದೇವರ ಕಡೆಗೆ ತಿರುಗಿಕೊಳ್ಳುವುದಾಗಿದೆ.
It could be a pretty girl who whom you love, who could be your idol.
ಒಂದು ಸುಂದರವಾದ ಹುಡುಗಿಯಾಗಿರಬಹುದು, ಆಕೆನ ನೀವು ಪ್ರೀತಿಸುತ್ತಿರಬಹುದು, ಆಕೆ ನಿಮ್ಮ ಜೀವಿತದಲ್ಲಿ ದೇವರಾಗಿರಬಹುದು.
Who could be like God in your life, who occupies so much of your time.
ಆಕೆ ನಿಮ್ಮ ಜೀವಿತದಲ್ಲಿ ವಿಗ್ರಹ ಮತ್ತೆ ದೇವರಾಗಿರಬಹುದು, ಆಕೆ ನಿಮ್ಮ ಹೆಚ್ಚಿನ ಸಮಯವನ್ನು ಆವರಿಸಿಕೊಂಡಿರಬಹುದು.
It could be money, it could be your job.
ಅದು ನಿಮ್ಮ ಹಣ ಅಥವಾ ಕೆಲಸವಾಗಿರಬಹುದು.
It could be your house, it could be your car.
ಅದು ನಿಮ್ಮ ಮನೆ ಅಥವಾ ಕಾರ್ ಕೂಡ ಆಗಿರಬಹುದು.
It could be anything.
ಅದು ಏನ್ ಬೇಕಾದರೂ ಆಗಿರಬಹುದು.
But unless we are willing to turn from the worship of these things,
ಈ ಎಲ್ಲಾ ಸಂಗತಿಗಳನ್ನು ಆರಾಧಿಸುವಂತದ್ದರಿಂದ ತಿರುಗಿಕೊಳ್ಳುವವರೆಗೂ,
and say, God, creator of this heaven and earth, my creator, I want you to have the first place in my life.
ಪರಲೋಕ ಮತ್ತು ನನ್ನನ್ನು ಸೃಷ್ಟಿಸಿದಂತ ದೇವರೇ, ನೀನು ನನ್ನ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ಹೊಂದಬೇಕು ಎಂದು ಬಯಸುತ್ತೇನೆ ಎಂದು ಹೇಳುವವರೆಗೂ,
that is repentance, to turn around and make God central in our life.
ದೇವರೊಟ್ಟಿಗಿನ ಸಂಬಂಧವನ್ನ ಹೊಂದಲು ಆಗುವುದಿಲ್ಲ. ನನ್ನ ಜೀವಿತದಲ್ಲಿ ನಾನು ತಿರುಗಿಕೊಂಡು ದೇವರನ್ನ ಕೇಂದ್ರೀಕೃತವನ್ನಾಗಿಸಿಕೊಳ್ಳುವುದು ಮನಸಾಂತರವಾಗಿದೆ.
Now very often we find it's easy for us to deceive ourselves.
ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ಳುವಂತದ್ದು ತುಂಬಾ ಸುಲಭವಾಗಿದೆ.
We can think that because we've said these words, we've repented.
ನಾವು ಅನ್ಕೊಳ್ತೇವೆ ಈ ಮಾತುಗಳನ್ನು ಆಡಿದ ಕೂಡಲೇ ನಾವು ಮಾನಸಾಂತರ ಪಟ್ಟಿದ್ದೇವೆ ಎಂಬುದಾಗಿ.
But the Bible also says that we must bring forth fruits that are in keeping with our repentance.
ಸತ್ಯವೇದ ಹೇಳುತ್ತದೆ ಮಾನಸಾಂತರದ ಗುರುತಾಗಿ ನೀವು ಫಲಗಳನ್ನು ಬಿಡಬೇಕು ಎಂಬುದಾಗಿ.
And how do we prove that we have really turned from our old way of life?
ಹೇಗೆ ನಾವು ರುಜುವಾತು ಪಡಿಸಬೇಕು ನಾವು ನಮ್ಮ ಹಳೆ ಜೀವಿತದಿಂದ ತಿರುಗಿಕೊಂಡಿದ್ದೀವಿ ಎಂಬುದಕ್ಕೆ?
One way would be, if you have stolen money from someone in the past, if you have cheated the government of taxes.
ಅದಕ್ಕೆ ಒಂದು ಮಾರ್ಗವಿದೆ. ನೀವು ಯಾರಿಂದನಾದರೂ ಹಣವನ್ನ ಕದ್ದಿದ್ರೆ ಅಥವಾ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟೋದರಲ್ಲಿ ವಂಚಿಸಿದ್ರೆ,
then once you have repented of it, you are going to return it.
ನೀವು ನಿಜವಾಗಿಯೂ ಮಾನಸಾಂತರ ಪಟ್ಟಿದ್ರೆ ಅದನ್ನ ಹೋಗಿ ಹಿಂತಿರುಗಿಸ್ತೀರ.
You are going to go to that person.
ನೀವು ಆ ವ್ಯಕ್ತಿಯ ಬಳಿಗೆ ಹೋಗ್ತೀರಿ.
And say, I'm sorry.
ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳ್ತೀರಿ.
I stole some money from you.
ನಿಮ್ಮಿಂದ ನಾನು ಸ್ವಲ್ಪ ಹಣವನ್ನು ಕದ್ದಿದ್ದೀನಿ ಎಂಬುದಾಗಿ ಹೇಳ್ತೀರಿ.
Perhaps you didn't know about it.
ನಿಮಗೆ ಅದರ ಬಗ್ಗೆ ಗೊತ್ತೇ ಇಲ್ಲ ಎಂಬುದಾಗಿ ಹೇಳ್ತೀರಿ.
Some years ago.
ಕೆಲವು ವರ್ಷಗಳಿಂದ ಈ ರೀತಿಯಾಗಿ ಮಾಡಿದ್ದೆ ಎಂಬುದಾಗಿ ಹೇಳ್ತೀರಿ.
Here is the money with interest that I am returning to you.
ನಾನು ನಿಮ್ಮ ಹಣವನ್ನು ಬಡ್ಡಿ ಸಮೇತ ಹಿಂತಿರುಗಿಸ್ತಾ ಇದ್ದೀನಿ ಎಂಬುದಾಗಿ ಹೇಳ್ತೀರಿ.
If you have cheated the government of taxes,
ನೀವು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟೋದರಲ್ಲಿ ವಂಚಿಸಿದ್ರೆ,
it would mean returning that money to the government.
ಮಾನಸಾಂತರದ ಅರ್ಥ ನೀವು ಸರ್ಕಾರಕ್ಕೆ ಹೋಗಿ ಹಣವನ್ನ ಹಿಂತಿರುಗಿಸ್ತೀರ.
If you have traveled in the railways without buying a ticket,
ನೀವು ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ರೆ,
it would mean repaying that money to the railways.
ಮಾನಸಾಂತರದ ಅರ್ಥ ನೀವು ರೈಲ್ವೆ ಇಲಾಖೆಗೆ ಹೋಗಿ ಆ ಹಣವನ್ನ ಹಿಂತಿರುಗಿಸ್ತೀರ.
Then it would prove that you are serious about your repentance. Otherwise it would be mere words.
ಆಗ ಅದು ರುಜುವಾತು ಪಡಿಸತ್ತೆ ನೀವು ಮಾನಸಾಂತರದ ವಿಷಯದಲ್ಲಿ ಗಂಭೀರವಾಗಿದ್ದೀರಾ ಅಂತ. ಇಲ್ಲವಾದಲ್ಲಿ ಅದು ಕೇವಲ ಮಾತಾಗುಳ್ಕೊಳ್ಳುತ್ತಷ್ಟೇ.
Now a lot of people, they turn to God with mere words.
ಅನೇಕ ಜನರು ತಮ್ಮ ಮಾತಿನಿಂದ ಮಾತ್ರ ಮಾನಸಾಂತರ ಪಡ್ತಾರೆ, ಅಂದ್ರೆ ದೇವರ ಕಡೆ ತಿರ್ಕೊಳ್ಳುತ್ತಾರೆ.
There is a verse in the Bible where God says, these people turn to me with their lips, but their hearts are far away from me.
ಸತ್ಯವೇದದಲ್ಲಿ ಒಂದು ವಚನ ಈ ರೀತಿಯಾಗಿದೆ. ದೇವರು ಹೇಳುತ್ತಾರೆ, ಈ ಜನರು ತಮ್ಮ ಮಾತಿನಿಂದ ತಿರ್ಕೊಳ್ಳುತ್ತಾರೆ, ಆದರೆ ಅವರ ಹೃದಯ ನನ್ನಿಂದ ತುಂಬಾ ದೂರವಾಗಿದೆ ಎಂಬುದಾಗಿ.
And their worship is a mere tradition.
ಅವರ ಒಂದು ಆರಾಧನೆಯು ಒಂದೇ ರೀತಿಯಲ್ಲಿ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ ಎಂಬುದಾಗಿ ಹೇಳ್ತಾರೆ.
That's how it is with most religious people in the world.
ಅನೇಕ ಧಾರ್ಮಿಕ ಜನರ ಜೀವಿತದಲ್ಲಿ ಇದೇ ರೀತಿಯಾಗಿದೆ.
Their religion is one which never causes them any inconvenience.
ಅವರ ಧಾರ್ಮಿಕತೆಯು ಅವರಿಗೆ ಯಾವುದೇ ರೀತಿಯ ಒಂದು ಅನಾನುಕೂಲತೆಯನ್ನು ಮಾಡಿಕೊಡೋದಿಲ್ಲ.
Do you know it's inconvenient to go back and return money which you have taken wrongfully from somebody?
ನಿಮಗೆ ಗೊತ್ತಾ ಒಬ್ಬರಿಂದ ಹಣವನ್ನು ತಪ್ಪಾಗಿ ತೆಗೆದುಕೊಂಡದ್ದನ್ನ ಹೋಗಿ ಹಿಂತಿರುಗಿಸುವಂತದ್ದು ಎಷ್ಟು ಅನಾನುಕೂಲತೆ ಅಂತ?
It's humiliating.
ಅದು ತಗ್ಗಿಸುವಂತ ಸ್ವಭಾವ.
But that's the proof that you really want to give up that old way of life.
ಅದು ನಿಜವಾದ ಗುರುತು ನಿಮ್ಮ ಹಳೆ ಜೀವಿತವನ್ನ ಬಿಟ್ಕೊಡಕ್ ನೀವು ಸಿದ್ಧವಾಗಿದ್ದೀರಾ ಎಂಬುದಕ್ಕೆ.
It would also mean that if you lost your temper at somebody and shouted at someone or call somebody by a bad name,
mattondu kade neevu shantiyana kalkondu obrige hogi koogadi avrige ketta padagalanna upayogisirthiri,
you would go to that person now and say, I'm sorry for what I did, that was my mistake, please forgive me.
Neevu aa vyaktiya balige hogi heltiri, tappu nanninda agiddu, tappu nan kade ide, nannanna kshamisu embudagi.
See, those are just a few words. It takes only 15 seconds to say it to somebody.
ಆ ಕೆಲ ಮಾತುಗಳನ್ನು ಒಬ್ಬರಿಗೆ ಆಡಲಿಕ್ಕೆ ಒಂದು 10-15 ಸೆಕೆಂಡ್ಗಳು ಮಾತ್ರ ತೆಗೆದುಕೊಳ್ಳುತ್ತೆ.
But you will discover it's so difficult for you to do it.
ಆದರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಎಂಬುದಾಗಿ.
Why is it so difficult for you to say those 10 or 15 words to somebody?
ಯಾಕೆ ನಿಮಗೆ ಕಷ್ಟ ಆಗುತ್ತೆ ಆ 10-15 ಸೆಕೆಂಡ್ಗಳ ಮಾತುಗಳನ್ನು ಒಬ್ಬರಿಗೆ ಹೋಗಿ ಆಡಲಿಕ್ಕೆ?
Because of pride. We're so proud. And that's the reason why many people cannot turn to God.
ಯಾಕೆಂದರೆ ಗರ್ವದ ಕಾರಣದಿಂದಾಗಿ ನಿಮ್ಮಲ್ಲಿ ಗರ್ವವಿರುವುದರಿಂದ ಅದಕ್ಕೆ ನಿಮಗೆ ಅದನ್ನು ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಅನೇಕ ಜನರು ದೇವರ ಕಡೆ ತಿರುಕೊಳ್ಳೋದಿಲ್ಲ.
Christ has died for our sins, but we have to turn towards him in order to receive that forgiveness.
ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ. ಆ ಕ್ಷಮಾಪಣೆಯನ್ನು ನಾವು ಸ್ವೀಕರಿಸಿಕೊಳ್ಳಬೇಕು ಅಂದ್ರೆ ನಾವು ಆತನ ಕಡೆ ತಿರುಕೊಳ್ಬೇಕು.
We have to turn away from that old way of life that we have chosen.
ನಾವು ಆಯ್ದುಕೊಂಡಂತ ಹಳೆ ಜೀವಿತದಿಂದ ತಿರುಗಿಕೊಳ್ಳಬೇಕು.
And we have to say, Lord, I want to receive what you give.
ನಾವು ಹೇಳಬೇಕು, ಕರ್ತರೆ ನೀವು ಕೊಡುವಂತದ್ದನ್ನು ನಾನು ಸ್ವೀಕರಿಸಿಕೊಳ್ಳುತ್ತೇನೆ ಎಂಬುದಾಗಿ.
For that I have to repent, turn about.
ಅದಕ್ಕಾಗಿ ನಾನು ಮಾನಸಾಂತರ ಪಡಬೇಕು ಅಂದ್ರೆ ತಿರುಗಿಕೊಳ್ಳಬೇಕು.
Otherwise, if I just say with my words to God, I am sorry and I'm not willing to set right with man the things I have done wrong to men.
ಇಲ್ಲವಾದಲ್ಲಿ ಕೇವಲ ನನ್ನ ಮಾತಿನಲ್ಲಿ ದೇವರಿಗೆ ನನ್ನನ್ನು ಕ್ಷಮಿಸು ಎಂದು ಹೇಳಿ ಮತ್ತು ನಾನು ತಪ್ಪಾಗಿ ನಡೆದುಕೊಂಡಂತ ಒಬ್ಬ ವ್ಯಕ್ತಿ ಬಳಿಗೆ ಹೋಗಿ ವಿಷಯವನ್ನು ಸರಿ ಮಾಡಿಕೊಳ್ಳಲು ಮನಸ್ಸಿಲ್ಲ ಎಂದು ಹೇಳಿದರೆ
ಇಟ್ ವುಡ್ ಓನ್ಲಿ ಮೀನ್ ದಟ್ ಐ ಆಮ್ ನಾಟ್ ರಿಯಲಿ ಸೀರಿಯಸ್ ಅಬೌಟ್ ಟರ್ನಿಂಗ್ ಫ್ರಮ್ ಮೈ ಓಲ್ಡ್ ವೇ ಆಫ್ ಲೈಫ್.
ಮತ್ತೊಂದರ್ಥದಲ್ಲಿ ನಿಮ್ಮ ಹಳೆ ಜೀವಿತದಿಂದ ತಿರುಗಿಕೊಳ್ಳಲಿಕ್ಕೆ ನಿಮಗೆ ಮನಸ್ಸಿಲ್ಲ ಎಂಬುದಾಗಿ.
ಇಟ್ ವುಡ್ ಮೀನ್ ದಟ್ ಐ ವಾಂಟ್ ಟು ಗೆಟ್ ಫರ್ಗಿವ್ನೆಸ್ ಫ್ರಮ್ ಗಾಡ್ ಚೀಪ್ಲಿ.
ಮತ್ತೊಂದು ಅರ್ಥದಲ್ಲಿ ನಾನು ದೇವರ ಕ್ಷಮಾಪಣೆಯನ್ನು ತುಂಬಾ ಅಗ್ಗವಾಗಿ ಸ್ವೀಕರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದ ಹಾಗೆ.
ಬಟ್ ಡು ಯು ನೋ ದಟ್ ಫರ್ಗಿವ್ನೆಸ್ ವಾಸ್ ನಾಟ್ ಚೀಪ್?
ನಿಮಗೆ ಗೊತ್ತಾ ಕ್ಷಮಾಪಣೆ ಎಂಬುವಂತದ್ದು ಅಗ್ಗವಲ್ಲ ಅಂತ?
ಗಾಡ್ ಹ್ಯಾಡ್ ಟು ಸೆಂಡ್ ಹಿಸ್ ಸನ್ ಅಂಡ್ ಜೀಸಸ್ ಕ್ರೈಸ್ಟ್ ಹ್ಯಾಡ್ ಟು ಡೈ.
ದೇವರು ತನ್ನ ಸ್ವಂತ ಮಗನನ್ನು ಕಳಿಸಿಕೊಡಬೇಕಾಗಿ ಬಂತು. ಯೇಸು ಕ್ರಿಸ್ತನು ನಮಗಾಗಿ ಸಾಯಬೇಕಾಗಿ ಬಂತು.
ಅಂಡ್ ಹಿ ಹ್ಯಾಡ್ ಟು ಗೋ ಥ್ರೂ ಆಲ್ ದಟ್ ಸಫರಿಂಗ್ to purchase our forgiveness.
ನಮ್ಮ ಕ್ಷಮಾಪಣೆಯನ್ನು ಕೊಂಡುಕೊಳ್ಳುವುದಕ್ಕಾಗಿ ಅನೇಕ ಬಾಧೆಗಳನ್ನು ಯೇಸು ಎದುರಿಸಬೇಕಾಯಿತು.
And if you want it cheaply, if you don't even want to acknowledge your sin before man and confess to that person the wrong that you did.
ನಿಮಗೆ ಆ ಕ್ಷಮಾಪಣೆಯು ಅಗ್ಗವಾಗಿ ಬೇಕಂದ್ರೆ ಅದರ ಅರ್ಥ ನೀವು ಮಾಡಿದಂತ ತಪ್ಪನ್ನ ಆ ಮನುಷ್ಯನ ಬಳಿಗೆ ಹೋಗಿ ಕ್ಷಮೆಯನ್ನ ಕೇಳಲು ಸಿದ್ಧವಾಗಿಲ್ಲವಾದರೆ
then you cannot get that forgiveness.
ಆಗ ಆ ಕ್ಷಮಾಪಣೆಯನ್ನ ನೀವು ಪಡೆದುಕೊಳ್ಳಕ್ಕಾಗುವುದಿಲ್ಲ.
ಅಂಡ್ ಸೋ ರಿಪೆಂಟೆನ್ಸ್ ಮೀನ್ಸ್ ದಟ್ ಐ ಎಕ್ನಾಲೆಜ್ ದ ಗಿಲ್ಟ್ ಆಫ್ ವರ್ಷಿಪಿಂಗ್ ಥಿಂಗ್ಸ್ ಅದರ್ ದನ್ ಗಾಡ್.
ಮಾನಸಾಂತರದ ಅರ್ಥ ಆ ಎಲ್ಲಾ ಸಂಗತಿಗಳನ್ನ ಆರಾಧಿಸುವಂತದ್ದರಿಂದ ತಿರುಗಿಕೊಳ್ಳುತ್ತೇನೆ ಮತ್ತು ಅವುಗಳನ್ನು ಬಿಟ್ಕೊಡ್ತೇನೆ ಎಂಬುದಾಗಿ ಹೇಳಿದ ಹಾಗೆ.
ಐ ನೀಡ್ ಟು ಕಮ್ ಟು ಗಾಡ್ ಅಂಡ್ ಸೇ ಲಾರ್ಡ್ ಯು ಅಲೋನ್ ಆರ್ ವರ್ದಿ ಟು ಬಿ ವರ್ಷಿಪ್ಡ್.
ನಾವು ದೇವರ ಕಡೆಗೆ ಬಂದು ಹೇಳಬೇಕು, ಕರ್ತರೆ ನೀವು ಒಬ್ಬರೇ ಆರಾಧನೆಗೆ ಅರ್ಹರು ಎಂಬುದಾಗಿ ಹೇಳಬೇಕು.
ಯು ಹೂಮ್ ಐ ಕ್ಯಾನಾಟ್ ಸಿ ವಿತ್ ಮೈ ಐಸ್ ದಿ ಇನ್ವಿಸಿಬಲ್ ಕ್ರಿಯೇಟರ್ of this universe.
ನನ್ನ ಕಣ್ಣುಗಳಿಂದ ನಿನ್ನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ನೀನು ಈ ಸೃಷ್ಟಿಯನ್ನ ಸೃಷ್ಟಿಸಿದಾತನು ಅದೃಶ್ಯನು ಎಂಬುದಾಗಿ ಹೇಳ್ತೀರಿ.
ಯು ಆರ್ ದ ಒನ್ ವರ್ದಿ ಟು ಬಿ ವರ್ಷಿಪ್ಡ್ ಅಂಡ್ ಐ ಆಮ್ ಸಾರಿ ದಟ್ ಐ ಹ್ಯಾವ್ ಸ್ಪೆಂಟ್ ಮೈ ಲೈಫ್ ವರ್ಷಿಪಿಂಗ್ ಕ್ರಿಯೇಟೆಡ್ ಥಿಂಗ್ಸ್.
ನೀನು ಆರಾಧನೆಗೆ ಯೋಗ್ಯನು ಸ್ವಾಮಿ, ಆದರೆ ನನ್ನನ್ನು ಕ್ಷಮಿಸು, ನನ್ನ ಜೀವನವೆಲ್ಲ ನೀನು ಸೃಷ್ಟಿಸಿದಂತ ಸಂಗತಿಗಳನ್ನು ಆರಾಧಿಸುವುದರಲ್ಲಿ ಕಳೆದೆ.
ಅಂಡ್ ಐ ವಾಂಟ್ ಟು ಟರ್ನ್ ಟು ಯು.
ನಾನು ನಿನ್ನ ಕಡೆ ತಿರುಕೊಳ್ಳ ಬಯಸ್ತೇನೆ ಸ್ವಾಮಿ.
ರಿಪೆಂಟೆನ್ಸ್ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಟು ಗಿವ್ ಅಪ್ ಯುವರ್ ಜಾಬ್ ಅಂಡ್ ಬಿಕಮ್ ಅ ಹರ್ಮಿಟ್ ಆರ್ ಅ ಸನ್ಯಾಸಿ or give up your family or any such thing.
Manasantra andre nimma kutumbavanna mattu kelasavanna bittu hogi sanyasi aguvantadalla.
It's not giving up earthly things as much as giving up an attachment to earthly things.
Manasantrada artha neevu ee ella sangathigalannu bidabeku antalla, aadre avugala vishayavagi hondiruvanta nantanna bidabekashte.
There's a lot of difference.
Idu thumba vyathasavagide.
God may still allow you to have your home, your job, your family and all those earthly things.
Devaru neevu maneyanna, kutumbavanna, kelasavanna mattu ee lokada sangathigalannu hondkollikkagi anumatisthare.
But don't be attached to them. Don't make them your god.
Avugala vishayavagi hechina bandhavya ಹೊಂದಬೇಡ್ರಿ ಮತ್ತು ಅವುಗಳನ್ನ ನಿಮ್ಮ ದೇವರನ್ನಾಗಿ ಮಾಡ್ಕೋಬೇಡ್ರಿ ಅಷ್ಟೇ.
ಇನ್ ಫ್ಯಾಕ್ಟ್ ಮೇಕಿಂಗ್ ದಮ್ ಯುವರ್ ಗಾಡ್ ಡಿಸ್ಟ್ರಾಯ್ಸ್ ಯು.
ಅವುಗಳನ್ನ ನಿಮ್ಮ ದೇವರನ್ನಾಗಿ ಮಾಡ್ಕೊಂಡ್ರೆ ಅವು ನಿಮ್ಮನ್ನ ನಾಶ ಮಾಡ್ಬಿಡುತ್ತೆ.
ಇಟ್ಸ್ ನಾಟ್ ಎ ಸಿನ್ ಟು ಯೂಸ್ ದ ಕಂಫರ್ಟ್ಸ್ ದಟ್ ಮಾಡರ್ನ್ ಸಿವಿಲೈಸೇಷನ್ ಪ್ರೊವೈಡ್ಸ್ ಅಸ್, ಬಟ್ ಇಟ್ ಈಸ್ ಎ ಸಿನ್ ಟು ಲವ್ ದೋಸ್ ಕಂಫರ್ಟ್ಸ್ ಮೋರ್ ದನ್ ವಿ ಲವ್ ಗಾಡ್.
ಆಧುನಿಕ ನಾಗರಿಕತೆಯು ಒದಗಿಸುವಂತ ಸಮಾಧಾನ ಮತ್ತು ನೆಮ್ಮದಿಗಳನ್ನು ಉಪಯೋಗಿಸುವಂತದ್ದು ಪಾಪವಲ್ಲ, ಆದರೆ ದೇವರಿಗಿಂತ ಅವುಗಳನ್ನು ಹೆಚ್ಚಾಗಿ ಪ್ರೀತಿಸುವಂತದ್ದು ಪಾಪವಾಗಿದೆ.
See, God has created our bodies in such a way that we can experience the pleasure of food, sleep and many other things like that.
ದೇವರು ನಮ್ಮ ಶರೀರಗಳನ್ನು ಉಂಟು ಮಾಡಿದ್ದಾನೆ, ಅದರ ಮುಖಾಂತರ ನಾವು ನಿದ್ರೆಯ ಮತ್ತು ಊಟದ ಒಂದು ತೃಪ್ತಿಯನ್ನು ಅನುಭವಿಸಬಹುದು. ಅದೇ ರೀತಿ ಅನೇಕ ಸಂಗತಿಗಳನ್ನು ಕೂಡ ಅನುಭವಿಸಬಹುದು.
There's nothing wrong in experiencing these pleasures.
ಈ ಒಂದು ಇಚ್ಛೆಗಳನ್ನು ಈಡೇರಿಸಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ.
But if we make these things more important than God, then those things have become idols in our life.
ಈ ಎಲ್ಲಾ ಸಂಗತಿಗಳನ್ನ ದೇವರಿಗಿಂತ ಹೆಚ್ಚಾಗಿ ನಾನು ಇಟ್ಬಿಟ್ರೆ ಅವು ಆ ಸಂಗತಿಗಳು ನನ್ನ ಜೀವಿತದಲ್ಲಿ ವಿಗ್ರಹಗಳಾಗಿ ಮಾರ್ಪಡ್ತವೆ.
ಒನ್ ಮೋರ್ ಥಿಂಗ್ ಇಸ್ ಇಫ್ ವಿ ಡೋಂಟ್ ಫರ್ಗಿವ್ ಅದರ್ಸ್ ದೆನ್ ಜೀಸಸ್ ಸೇಡ್ ಯುವರ್ ಹೆವನ್ಲಿ ಫಾದರ್ ವಿಲ್ ಆಲ್ಸೋ ನಾಟ್ ಫರ್ಗಿವ್ ಯು.
ಮತ್ತೊಂದು ಕಡೆ ನೀವು ಮತ್ತೊಬ್ಬರನ್ನ ಕ್ಷಮಿಸಲಿಲ್ಲ ಅಂದ್ರೆ ಕರ್ತನಾದ ಯೇಸು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ.
ಸೋ ದಟ್ಸ್ ಅನದರ್ ಥಿಂಗ್ ವಿ ನೀಡ್ ಟು ಡು.
ನಾವು ಮಾಡಬೇಕಾಗಿರುವಂತಹ ಮತ್ತೊಂದು ಸಂಗತಿ ಅದಾಗಿದೆ.
ಇಫ್ ಯು ರಿಯಲಿ ರಿಪೆಂಟೆಡ್ we will forgive every single person who has harmed us just like God our heavenly father has forgiven us.
ನೀವು ನಿಜವಾಗಿಯೂ ಮಾನಸಾಂತರಪಟ್ಟಿದ್ರೆ ನಿಮಗೆ ನೋವು ಮಾಡದಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕ್ಷಮಿಸ್ತೀರಾ ದೇವರು ನಿಮ್ಮನ್ನ ಕ್ಷಮಿಸಿದ ಹಾಗೆ. ಆಮೆನ್.